प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकातीं प्राणान् नमो भगवते पुरुषाय तुभ्यं तस्माद् ब्रह्मेन्द्रविक्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीपदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तः सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेतायुत्सवः मामताः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद श्रीमद्भगवद्गीतेयल्लि भगवन्तनाथ श्रीकृष्ण ಅರ್ಜುನನಿಗೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತಕ್ಕಂತಹ ಸಂಪತ್ತುಗಳ ವಿವೇಚನೆಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ದೈವಿ ಸಂಪತ್ತಿನ ಲಕ್ಷಣಗಳನ್ನು ಮೊದಲು ಹೇಳಿ ಅನಂತರ ಆಸುರಿ ಸಂಪತ್ತಿನ ವಿವರಗಳನ್ನು ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಭಯಂ ಸಂಶುದ್ಧಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಮೊದಲನೇದು ಅಭಯಂ, ನಿರ್ಭೀತವಾಗಿರುವಿಕೆ ದೈವಿ ಸಂಪತ್ತಿಯ ಲಕ್ಷಣ. ಎಷ್ಟೋ ಜನಗಳು ಅಂತ ಇರ್ತಾರೆ, ಭಾರಿ ಭಯ ಭಯ, ಯಾವಾಗಲೂ ಭಯ ಅಂತಕ್ಕಂಥ ವಾತಾವರಣದ ಕೆಲವರಿರ್ತಾರೆ. ಏನು ನಿಷ್ಕಾರಣವಾಗಿ ಭಯಪಡೋ ಸ್ವಭಾವ, ಅದು ತಪ್ಪದು. ಯಾರಿಗೆ ಅದೊಂದು ದೋಷ ಅಂತಲೇ ಅರ್ಥ. ಯಾವಾಗಲೂ ಸಹ ಮನುಷ್ಯ ನಿರ್ಭೀತಿಯಿಂದ ಇರಬೇಕು. ಭಯಕ್ಕೆ ಕಾರಣ ಯಾವಾಗಲೂ ಕೂಡ ಪರಧರ್ಮೋ ಭಯಾವಹ, ಪರಧರ್ಮ ಭಯಾವಹ, ಭಯಕ್ಕೆ ಕಾರಣ. ನಮ್ಮ ಕರ್ತವ್ಯವನ್ನು ಬಿಟ್ಟು ನಮ್ಮ ಕರ್ತವ್ಯ ಯಾವುದಲ್ಲ ಅದನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಭಯಕ್ಕೆ ಕಾರಣ. ಕಂಡಕ್ಟರ್ ಬೆಲ್ ಹೊಡಿತಾನೆ, ಜೋರ ಉಳಿದವ್ರು ಬೆಲ್ ಹೊಡಿಬೇಕಾದ್ರೆ ಆ ಕಡೆ ನೋಡ್ಕೊಂಡು ಬೆಲ್ ಹೊಡಿತಾರೆ ಪಾಪ, ಅಲ್ಲಿ ಇಲ್ಲಿ ಬೈತಾನಂತ ಭಯ. ಆದರೆ ಅವನಿಗೆ ಭಯ ಇಲ್ಲ. ಆದರೆ ಕರ್ತವ್ಯ ಕರಣದಲ್ಲಿ ಇರತಕ್ಕಂಥ ಒಂದು ನಿರ್ಭೀತವಾದ ಪರಿಸ್ಥಿತಿ ಪರಕರ್ತವ್ಯ ಮಾಡಲಿಕ್ಕೆ ಹೊರಟಾಗಿ ಬರೋದಿಲ್ಲ. ಅದಕ್ಕೆ ಅಭಯಂ ಅನ್ನೋದು ದೈವಿ ಸಂಪತ್ತಿನ ಮೊಟ್ಟ ಮೊದಲ ಲಕ್ಷಣ. ಅದನ್ನು ಅಭ್ಯಾಸ ಮಾಡಬೇಕು. ಇದರಿಂದ ಇನ್ನೊಂದು ಗುರುತೇನು ಗೊತ್ತೇನು, ನಮಗೆ ಭಯವಾಗ್ತಿದೆ ಅಂದರೆ ಧರ್ಮ ತಪ್ಪಿದ್ದೇವೆ ಅಂತ ಅರ್ಥ. ಇನ್ನೊಂದು ಗುರುತದು ನಮಗೆ ಕ್ರಾಸ್ ವೆರಿಫಿಕೇಶನ್ ಇದ್ದಾಗ, ಏನೋ ಭಯ ಆಗ್ತಿದೆ, ಎಲ್ಲೋ ಧರ್ಮ ತಪ್ಪಿದ್ದೇವೆ, ಅದು ಸರಿ ಮಾಡಿಕೊಂಡ ಸರಿ ಹೋಯಿತು. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ. ರಾಘವೇಂದ್ರ ಸ್ವಾಮಿಗಳಂಥವರಿಗೆ ವೃಂದಾವನದಲ್ಲಿ ಕೂಡಬೇಕಾದ್ರೆ ಏನೇನೂ ಭಯ ಇಲ್ಲ ಅಂದರೆ ಎಷ್ಟು ನಿರ್ಭೀತೆಯಾದ ಜೀವನವನ್ನು ಸಾಗಿಸಿದರು. ಆ ಹಿನ್ನೆಲೆಯಲ್ಲಿ ದೇವಸ್ವಭಾವ ಅನ್ನೋ ಮಾತು ಸಾರ್ಥಕವಾದ ಮಾತು. ಅಭಯಂ ಸತ್ವ ಸಂಶುದ್ಧಿ. ಇನ್ನು ಭೀಮಸೇನಾದಿಗಳಂತೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಧೈರ್ಯ. ಅವರೇ ಮನೆಯಿಂದ ಹೊರಟಿದ್ದೇನು, ಬೆಂಕಿ ನೋಡಿದ್ರೆ ಮನುಷ್ಯನಿಗೆ ಭಯವಾಗುತ್ತೆ. ಆ ಹೊರಗೆ ಮನೆಗೆ ಬೆಂಕಿ ಇಟ್ಟು ಅರಣ್ಯದಲ್ಲಿ ನಡೆದು ಗಂಗಾ ನದಿಯನ್ನು ದಾಟಿ ಕುಂತಿ ಮೊದಲಾದ ಎಲ್ಲರನ್ನು ಹೊತ್ತುಕೊಂಡು ಭಯಂಕರ ಕಾಡಿನಲ್ಲಿ ನುಗ್ಗುತ್ತಾ ಇದ್ರೆ ಭಯದ ಹೆಸರೇ ಇಲ್ಲ. ಇದು ನಿಜವಾದ ಅರ್ಥದಲ್ಲಿ ಒಬ್ಬ ದೈವಿ ಸಂಪತ್ತಿನ ಪರಾಕಾಷ್ಠೆ. ಅದು ಸಜ್ಜನಿಕೆಯ ಒಂದು ಶೃಂಗ ಅಂತ ಕರೆಯಬೇಕು ಅಂತ ಹಿರಿಮೆ ಅವರು. ಇದನ್ನೆಲ್ಲ ಯೋಚನೆ ಮಾಡಿದರೆ ಹನುಮಂತ ರಾವಣನ ನಿಂತುಕೊಂಡ್ರೆ ಒಂಟಿ, ಮತ್ತೆ ಜೊತೆಗೆ ಯಾರ್ಯಾರು ಇಲ್ಲ, ಜೊತೆಗೆ ಯಾರ್ಯಾರು ಇಲ್ಲ, ಮೈ ಮೇಲೆ ಕವಚ ಇಲ್ಲ, ಕೈಯಲ್ಲಿ ಗದೆ ಇಲ್ಲ, ಅಷ್ಟರ ಮಟ್ಟಿಗೆ ಬರೀ ಕೈಲಿದ್ದಾರೆ ಹನುಮಂತ. ಆದರೆ ರಾವಣನಿಗೆ ತಂದೆ ಸೈನ್ಯ, ತಂದೆ ಊರು, ತಂದೆ ಜನ, ಏನೇನೋ ವರಗಳು, ಏನೇನೋ ಇಟ್ಕೊಂಡಿದ್ದಾನೆ. ಇಷ್ಟಾದರೂ ಅವನಿಗೆ ಕೋಪ ತಾಪ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಯಾಕೆ? ಹನುಮಂತ ಶ್ರೀರಾಮದೂತಂ ಶಿರಸಾ ನಮ. ಹನುಮಂತಂದು ಪರಿಪೂರ್ಣವಾದ ನಿಷ್ಠೆ ಭಗವಂತನ ಬಳಿ. ಆ ನಿಷ್ಠೆ ಇದ್ದಿದ್ದರಿಂದ ಆತನಿಗೆ ಭಯದ ಹೆಸರೇ ಇಲ್ಲ. ಇದನ್ನಿಷ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ನೋಡಿ ಟೆರರಿಸ್ಟ್ ಅನ್ನೋ ಕಾನ್ಸೆಪ್ಟ್ ಇದೆ, ಇವತ್ತು ಭಯ ಅಭಯ ಅನ್ನೋ ಕಾನ್ಸೆಪ್ಟೇ ಹೋಗ್ತಾ ಇದೆ. ಇವತ್ತು ಯಾರು ಭಯ ಹೋಗ್ಬೇಕಾದ್ರೆ ಅವರಿಗೆ ಹೇಳೋರಿಗೆ ಭಯ ಇರತಕ್ಕಂತ ಕಾಲ ಇದೆ. ಇವತ್ತು ಆಳುವ ಸರ್ಕಾರಕ್ಕೇನೆ ಮುಖ್ಯಸ್ಥರಿಗೇನೆ ಕೂಡ ರಕ್ಷಣೆ ಕೊಡ್ಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಇದು ಕಲಿಯುಗ, ಅದರಿಂದಾಗಿನೇ ಕಲಿಯುಗ ಅಭಯಕ್ಕೆ ಆಪೋಸಿಟ್, ಅದು ಆಶ್ರಯ ಸಂಪತ್ತಿನ ಅಪೋಸಿಟ್ ಗುಣ. ಆದ್ರಿಂದ ಎಲ್ಲಿ ನೋಡಿದ್ರು ಭಯಾನಕ ವಾತಾವರಣ ಸೃಷ್ಟಿಯಾಗ್ತಾ ಇರ್ತದೆ. ಅದೇ ರೀತಿ ಅದಕ್ಕೆ ಸಂಧ್ಯಾವಂದ ಮಾಡಲಿಕ್ಕೆ ಭಯ, ದೇವ್ರ ಪೂಜೆ ಮಾಡಲಿಕ್ಕೆ ಭಯ, ಮನೆಯವ್ರದ್ದೇ ಭಯ. ಎಷ್ಟೋ ಸಲ ಇಲ್ಲಿ ಬೇಜಿ ಬಿಡ್ತಾರೆ, ಗಡ್ಡಿ ಜೋರ ಬಳಸಿಬಿಟ್ಟು ಮಲಗಿರ್ತಾರೆ, ಪಾಪ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ, ಆ ಥರ ಭಯ. ಅಂದರೆ ಅರ್ಥ ಏನು, ಧರ್ಮಕ್ಕೆ ವಿರೋಧಿಯಾದ ಪ್ರವೃತ್ತಿಯೆಲ್ಲ ಭಯದಲ್ಲಿ ಪರ್ಯವಸಾನವಾಗಲೇಬೇಕು. ಆದ್ದರಿಂದ ಅದು ರಾಕ್ಷಸ ಪ್ರವೃತ್ತಿ, ಆದ್ದರಿಂದ ದೈವಿ ಸಂಪತ್ತು ಅದಕ್ಕೆ ವಿರುದ್ಧವಾದ್ದರಿಂದ ಅಭಯಂ ಅನ್ನೋದು ಮೊದಲ ಗುಣವನ್ನಾಗಿ ಹೇಳಿ. ಸತ್ವ ಸಂಶುದ್ಧಿ, ಇದು ಪ್ರಹ್ಲಾದನ್ ನೋಡಿ, ಎದುರುಗಡೆ ತಂದೆ ಕೈಲಿಸಿ ಗಡ್ಗಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ, ನಿನ್ನ ತಲೆ ತೆಗಿತೀನಿ ಅಂತಾನೆ. ದೇವರು ಕಾಣಲಿಲ್ಲ, ತಲೆ ತೆಗೆದು ಬಿಡ್ತೇನೆ. ಜನಗಳನ್ನೇ ಗ್ಯಾರಂಟಿ ಬರ್ತಾರೆ ಅಂತ ಹೇಳೋದು ಕಷ್ಟ, ಅಂತ ಹೊತ್ತಲ್ಲಿ ದೇವರು ಕಾಣ್ತಾರೆ ಅಂತ ಹೇಳ್ಬೇಕು, ಎಷ್ಟು ಧೈರ್ಯ ಇರ್ಬೇಕು ಪ್ರಹ್ಲಾದರೇ. ಹೋಗ್ಲಪ್ಪ ಸುಮ್ಮನೆ ಕ್ಯಾಜುವಲ್ ಆಗಿ ಹೇಳಿದ್ರೆ ಏನೋ ಒಂದು ರೀತಿ ಹೇಳಿದ್ರು, ಏವಂ ವಿಕಥ ಮಾನಸ್ಯ ಶಿರ ಕಾಯಾಧಾರಾಮಿತೆ, ನಿನ್ನ ತಲೆ ಹೊಡೆದು ಬಿಡುತ್ತೆ, ಅಲ್ಲಿ ದೇವರು ಕಾಣಲಿಲ್ಲ, ನಿನ್ನ ತಲೆ ಹಾರತ್ತೆ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಇಷ್ಟಾದ್ರೂ ಪ್ರಹ್ಲಾದ್ರೆ ಏನು ಭಯದ ಹೆಸರೇ ಇಲ್ಲ, 100% ಕಾನ್ಫಿಡೆಂಟ್ ತಾನು ಮಾಡಿದ್ದು ಸತ್ಯ ಅಂತೇಳಿ. ಗೊತ್ತು, ಜನಗಳಿಗೆ ಎರಡು ತೊಂದರೆ, ಒಂದು ಧರ್ಮಾಚರಣೆ ಮಾಡೋದೇ ಮೊದಲು ಸಮಸ್ಯೆ, ಧರ್ಮಾಚರಣೆ ಮಾಡೋನಿಗೂ ಕೂಡ ಅದ್ರ ವಿಶ್ವಾಸ ಇಲ್ಲದೆ ಇರೋ ಸಮಸ್ಯೆ, ಏನೋ ಹೇಳ್ತಾನೆ ಅಂತ ಮಾಡ್ತೇನೆ ಆ ಥರ, ನಾಲ್ಕು ಜನ ಒಟ್ಟೆ ಹೇಳಿ ಬಿಟ್ಟೇ ಬಿಡ್ತಾನೆ ತಕ್ಷಣ. ಆ ರೀತಿ ಈ ರೀತಿ ಮಾಡಿದರೆ ಧರ್ಮಸಿದ್ಧಿ ಬರೋದಿಲ್ಲ. ಪ್ರಹ್ಲಾದನ ಧರ್ಮಸಿದ್ಧಿ ವಾಯುದೇವರ ಆವೇಶದಿಂದ ಕೂಡಿದವನ ಧರ್ಮಸಿದ್ಧಿ, ಭೀಮಸೇನ ಧರ್ಮಸಿದ್ಧಿ ಸ್ವತಃ ವಾಯುದೇವರೇ ಆದವನ ಧರ್ಮಸಿದ್ಧಿ, ಹನುಮಂತನ ಧರ್ಮಸಿದ್ಧಿ ಅಂಥದ್ದು. ಆ ಗುಣಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದು, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಇನ್ನೊಂದು ಪ್ರಕರಣ ಬರುತ್ತೆ ಸುಮಧ್ವ ವಿಜಯದೊಳಗೆ, ಆಚಾರ್ಯರು ಬದರಿಯಾತ್ರೆ ಹೊರಟ ಕಾರಣ ಕಳ್ಳರ ಗುಂಪು ಬಂದ್ಬಿಡುತ್ತೆ ಎಲ್ಲ ಕಡೆಯಿಂದ ಬಂದು ಅವ್ರು ಹೊಡಿಬೇಕು ಅಂತ ಕೈಲಿ ಆಯುಧ ಸಶಸ್ತ್ರರೆಲ್ಲ ಕೂಡ ಶಸ್ತ್ರಪಾಣಿಗಳಾಗಿ ಬಂದು ಆಕ್ರಮಿಸಿ ಬಿಟ್ಟಾಗ ಆಚಾರ್ಯ ಏನು ಗಾಬರಿ ಇಲ್ಲ ಅವರಿಗೆ. ಆ ಪ್ರಕಾರ ಇವರಿರೋರು ಯಾರು, ಎಲ್ಲ ಸನ್ಯಾಸಿಗಳು ಅವರು ಇವರು ಅಷ್ಟೇ, ಯಾರು ನೋಡೋದಕ್ಕೆ ಯಾರು ಅಷ್ಟು ಪವರ್ಫುಲ್ ಯಾರು ಇಲ್ಲೇ ಇಲ್ಲ. ಆಚಾರ್ಯರಂತೂ ಮೋಸ್ಟ್ ಪವರ್ಫುಲ್ ಬಿಟ್ಟುಬಿಡಿ, ಉಳಿದೋ ಯಾರಿಗೂ ಭಯ ಇಲ್ಲ. ಆಚಾರ್ಯರು ತೋರಿಸ್ತಾರೆ, ಏನು ಯೋಚನೆ ಮಾಡಬೇಡಿ ಅಂದ್ಬಿಟ್ಟು ಇರಿ ಅಂತ ಶಿಷ್ಯರನ್ನು ಕರೆದ್ರಂತೆ. ನೋಡಿ ಶಿಷ್ಯರಲ್ಲಿ ಒಬ್ಬನ ಮುಂದೆ ಬನ್ನಿ ಅಂತ ಕರೀತಾರೆ, ಒಬ್ಬನ ಮುಂದೆ ಬನ್ನಿ. ಎಂಥವನು ಬರಬೇಕಂದ್ರೆ ಯೋ ಅಭಯ, ಯಾವನಿಗೆ ಭಯ ಇಲ್ಲ ಅವನು ಮುಂದೆ ಬನ್ನಿ ಅಂತ ಹೇಳ್ತಾರೆ. ತಕ್ಷಣ ಒಬ್ರು ಬಂದು ನಿಂತ್ಕೋತಾರೆ ಬಂದ್ಬಿಟ್ಟು, ಅವ್ರ ಸ್ವಾಮಿಗಳು ಚಿಕ್ಕ ಹುಡುಗ, ಆಗಷ್ಟೇ ಸನ್ಯಾಸ ಸ್ವಲ್ಪ ಸಾಕೊಟ್ಟು, ಸನ್ಯಾಸ ಕೊಟ್ಟು ಸ್ವಲ್ಪ ಸಾಗಿದೆ ಅಷ್ಟೇ. ಅವ್ರು ಹೇಳಿದ್ರಂತೆ, ನಾನು ಬಂದೆ ಹೇಳ್ತೇನೆ ನಾನು, ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿದ ತಕ್ಷಣ ಹೋಗು ನೀನು ಆಚಾರ್ಯ ಹೊರದಾಕು ಅಂತ ಹೇಳಿದ್ರಂತೆ. ಸನ್ಯಾಸಿ ಶಿಷ್ಯ ಚಿಕ್ಕ ವಯಸ್ಸು, ಆದರೆ ಆಚಾರ್ಯ ಮಾತು ಒಂದೇ ಧೈರ್ಯ, ಹೊರಟಿದ್ದೇ ಕೆಲಸ ಹೊರಟು ಮೊದಲು ಮಾಡಿದ ಕೆಲಸ. ಆ ಕಳ್ಳರ ಭೂಖಂಡ ಇದ್ನಲ್ಲ, ಅವನ ಕೈಯಲ್ಲಿ ದೊಡ್ಡ ಕೊಡ್ಲಿ ಇತ್ತಂತ, ಅದನ್ನ ಕಿತ್ಕೊಂಡ್ಬಿಡ್ತಂತ. ಎಷ್ಟು ಫಾಸ್ಟು, ಎಷ್ಟು ಕ್ವಿಕ್ಕು, ಎಷ್ಟು ಪವರ್ಫುಲ್, ಕಿತ್ಕೊಂಡು ನಿಂತ್ಕೊಂಡ ತಕ್ಷಣ ಎಲ್ಲರೂ ಹೋಗ್ತಾರೆ, ಒಬ್ರು ಇಲ್ಲ ಸಾಧ್ಯ. ಅವ್ರ ಶಕ್ತಿ ನೋಡಿ ಆಶ್ಚರ್ಯವಾಗಿ ಹೋಯ್ತಂತೆ. ಬರೀ ಕೈಯಲ್ಲಿ ಬಂದ ಹುಡುಗ ಒಂದು ಕ್ಷಣಕ್ಕೆ ನಮ್ಮ ಕೈಯಿಂದ ಅಳಗ ತೊಗೊಂಡು ನಿಂತ್ಕೊಂಡು ಬಿಟ್ಲಲ್ಲ ಅಂತೇಳಿ ಅವ್ರಿಗೆ ನಿಂತ್ರೆ ಇಲ್ಲಿ ಪ್ರಾಣ ಹೋಗುತ್ತೋ ಅಂತ ಎಲ್ಲ ಓಟ ಕಿದ್ದಿದ್ದೆ ಕೆಲಸ. ಈ ನಿರ್ಭೀತವಾದ ಶಕ್ತಿ ಹೇಗಿತ್ತು ನೋಡಬೇಕು. ಅವರಿಗೆ ಭಯ, ಅವರಂತೂ ಆನಂದ ತೀರ್ಥರೇನೆ. ಆ ಶಿಷ್ಯರಿಗೆ ಭಯ ಇಲ್ಲ, ಅಂತವ್ರ ಜೊತೆಗಿದ್ದೇವೆ ಅಂತ ಅವರಿಗೆ ಭಯ ಇಲ್ಲ. ನಮಗೆ ಬೆಂಕಿ ಮುಂದೆ ಕೂತ್ರೆ ಚಳಿ ಭಯ ಇಲ್ಲ, ಬೆಂಕಿ ಮುಂದೆ ಕೂತ್ರೆ ಚಳಿ ಭಯ ಇಲ್ಲ, ಬೆಚ್ಚಗಾಗತ್ತಲ್ಲ ಆ ಟೈಪ್. ಯಾರು ಅಭಯ ಭಯದಿಂದ ಇರೋದಿಲ್ಲ, ಅಭಯವನ್ನು ಹೊಂದಿರ್ತಾರೆ, ಅವರ ಸಾಹಸ ನಮ್ಮನ್ನು ಮೇಲೆ ಕೆತ್ತಿಬಿಡುತ್ತೆ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ, ಮುಂದಿನ ಜಾಗ ಸತ್ವ ಸಂಶುದ್ಧಿ. ಸತ್ವ ಅಂದ್ರೆ ಮನಸ್ಸು ಅಂತ ಅರ್ಥ, ಸಂಶುದ್ಧಿ ಅಂದ್ರೆ ಪ್ರಸನ್ನತೆ ಅಂತ ಅರ್ಥ. ಮನಃಪ್ರಸನ್ನತೆ ಸಜ್ಜನರ ಇನ್ನೊಂದು ಲಕ್ಷಣ, ದೈವಿ ಸಂಪತ್ತಿನ ಮತ್ತೊಂದು ಲಕ್ಷಣ. ಯಾವ ನೋಡಿದ್ರು ಹಸನ್ಮುಖ, ಚಿಂತೆಯೇ ಇಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಸಜ್ಜನರ ಸ್ವಭಾವ ಅಂತ ಹೇಳಿದ್ದಾರೆ. ಗೊಂದಲ ಇಲ್ಲ, ಗಲಿಬಿಲ್ಲ, ಏನು ಇಲ್ಲ, ಕನ್ಫ್ಯೂಷನ್ನೇ ಇಲ್ಲ. ಎಷ್ಟಾದ್ರೂ ನೋಡಿದ್ರೆ ಸಾಕು, ಸಿಟ್ಟು ಮುಖ ನೋಡಿದ ತಕ್ಷಣ ಪ್ರಾಣಿಗಳು ವಾಸಿ, ಸಿಂಹ ವಾಸಿ, ಓ ಬಡವರಾಯ ಅಂತ ತಿರುಗಿಬಿಡ್ತಾರೆ. ಆಕಡೆ ಒಳ್ಳೆ ಮೂರು ನೋಡ್ಕೊಂಡು ಹೋಗೋಣ ಅನ್ಮೂಡಿ, ಯಾವಾಗ ಹಾಗೆ ಇರಪ್ಪ, ಏನು ಹೋಗ್ಬಂತು ಪಾಪ ಇವರು, ಆ ಥರ ಇದೆ. ಪ್ರಯೋಜನ ಇಲ್ಲ. ರಾಮದೇವರಲ್ಲಿ ಕಾಣ್ತೇನೆ ಅವರು, ಯಾವಾಗ ನೋಡಲಿ ಯಾರೇ ಬರಲಿ, ರಾಮದೇವರದ್ದು ಒಂದೇ ಒಂದು ಮಾತು, ಸ್ಮಿತಪೂರ್ವ ಅಭಿಭಾಷೀಚ, ಒಳ್ಳೆ ನಗನಗುತ್ತಾ ಮಾತಾಡೋರು. ಅಷ್ಟೇ ಅಲ್ಲ, ಸ್ಮಿತಪೂರ್ವಂ ಹಿ ಭಾಷತೆ, ಮೃದುಪೂರ್ವಂ ಹಿ ಭಾಷತೆ. ರಾಮದೇವರ ಕಥೆ ಕೇಳಿದವರಿಗೆ, ರಾಮಾಯಣ ಕೇಳಿದವರಿಗೆ ಅಭಯಂ ಸತ್ವ ಸಂಶುದ್ಧಿ, ದೈವಿ ಸಂಪತ್ತು ಇದ್ದವರಿಗೇನೆ ಅಂತ ಮನಃಪ್ರಸನ್ನತೆ ಇರಬೇಕಾದ್ರೆ ಆ ಸಾಕ್ಷಾತ್ ಪರದೈವ ಪರಮಾತ್ಮ, ಸಾಕ್ಷಾತ್ ರಾಮದೇವರು ಅಂದ್ರೆ ರಾಮಂ ವಿಶೇಷವಾಗಿ ಇವನ್ನು ಹೇಳ್ತಾರೆ. ನೀನು ಸಾಕ್ಷಾತ್ ನಾರಾಯಣ, ಬ್ರಹ್ಮಾದಿ ದೇವತೆಗಳು ರಾಮದೇವರು ಪ್ರಾರ್ಥನೆ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಭಗವಾನ್ ನಾರಾಯಣ ಲಕ್ಷ್ಮೀ ಸೀತಾ ಅಂತ ವರ್ಣನೆ ಮಾಡ್ತಾರೆ ಅಂತ. ರಾಮನಿಗೆ ಯಾವುದು ಆಶ್ಚರ್ಯ, ರಾಮನ ಮುಖದಲ್ಲಿ ದುಃಖದ ಹೆಸರೇ ಇಲ್ಲ. ಸಿನಿಮಾ ನಾಟಕ ಜನ ದುಃಖ ತಂದು ಬಿಡ್ತಾರೆ ಅಷ್ಟೇನೆ, ಸೀತೆ ಕಳೆದಲ್ಲೂ ಹಾಗೆ ಮಾಡಲು ಈ ಮಾಡಿದ್ರೆ ರಾಮನ ಮುಖದಲ್ಲಿ ದುಃಖ ತರೋದೆಲ್ಲ ಈ ಸಿನಿಮಾ ನಾಟಕ ಜನಗಳೇ ಹೊರತು, ರಾಮಾಯಣದಲ್ಲಿ ರಾಮ ಅಂತ ಹೇಳಿದರೆ ರಾಮ ರಮತೇ ಇತಿ ರಾಮ, ಸದಾಕಾಲ ಆನಂದಪೂರ್ಣ. ಆ ಅದನ್ನು ಅಳವಡಿಸಿಕೊಂಡ್ರೆ ದೈವಿ ಸಂಪತ್ತಿನ ರಕ್ಷಣ ಅದು. ಆ ಮಾತನ್ನು ಇವತ್ತು ಕೂಡ ಆಧುನಿಕನ ಕೇಳಬೇಕಾದ್ರೆ, ಈ ಕೌನ್ಸೆಲಿಂಗ್ ಎಲ್ಲ ಮಾಡ್ತಾರಲ್ಲ ಮನಃಶಾಸ್ತ್ರಜ್ಞರು ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ, ಅದನ್ನು ಆದಷ್ಟು ನಗೋದು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಗೋದು ಅಭ್ಯಾಸ ಮಾಡಿ, ಇಲ್ಲ ನಗೆಪಾಟ್ಲು ಹಾಕ್ತೀರಿ ಕೊನೆಗೆ ಎರಡು ಒಂದು, ನೀವು ನಗೋ ಅಭ್ಯಾಸ ಮಾಡಿ ಉಳಿದವ್ರು ನಗಾಗ ಹಾಕ್ತೀರಿ ಅಂತ ಅರ್ಥ. ಅಂದ್ರೆ ನೋಡಿ, ರೋಗ ರುಜಿನ ಬರುತ್ತೆ, ಅಯ್ಯೋ ಪಾಪ ಅನ್ಸ್ಕೊಂಡ್ಬಿಡ್ತಾನೆ, ಅದೇ ನಗುವಿನಿಂದ ಎಷ್ಟೋ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಫಿಸಿಕಲಿ ಮನುಷ್ಯ ಚೇಂಜ್ ಆಗಿಬಿಡ್ತಾನೆ, ಅವನ ಮನಃಪ್ರಸನ್ನತೆ ಅವನಿಗೆ ಎಲ್ಲಾ ರೋಗಗಳಿಗೂ ಮೂಲ ಮನಸ್ಸು. ಮನಸ್ಸು ಸರಿ ಇತ್ತು ಅಂದ್ರೆ ಸರಿ, ಎಷ್ಟೋ ಜನಕ್ಕೆ ಡಾಕ್ಟರ್ ಕೈ ಬಿಟ್ಬಿಡ್ತಾರೆ, ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಆಮೇಲೆ ಕ್ಯೂರ್ ಆಗಿಬಿಟ್ಟಿರುತ್ತೆ. ಯಾಕೆಂತ ಕೇಳಿದ್ರೆ ಅವ್ರಿಗೆ ಅಷ್ಟೇ ಇರೋ, ನಾನು ಸಾಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು, ಅಷ್ಟು ವಿಶ್ವಾಸ ಇದೆ ಅವನಿಗೆ. ಯಾತಕ್ಕೆ, ನಾನು ಸರಿಯಾಗಿ ಬದುಕಿದ್ದೇನೆ, ಏನೋ ಬಂದಿದ್ದೆ ಸರಿ ಹೋಗುತ್ತೆ ಅಂತ ಎಷ್ಟೋ ಜನ ನೋಡಿದ್ದೀನಿ. ಅತ್ಯಂತ ಸೀರಿಯಸ್ ಸ್ಟೇಜ್ ಒಳಗೆ ಹತ್ತನ್ನೆರಡು ಸುಖ ಬದುಕಿರ್ತಾರೆ. ಅವೇ ಯಾರೋ ಇವತ್ತು ಬರ್ತಾ ನಾಳೆ ಬರತ್ತೆ ಸುತ್ತಿ ಹೋದ್ರು ಅಂತಕೊಂಡ್ರೆ ಹೋಗಿರೋದೇ ಇಲ್ಲ ಅವರು. ಯಾಕೆಂದ್ರೆ ಅಷ್ಟು ಮನಸ್ಸಿನ ಧೈರ್ಯ ಎಲ್ಲದಕ್ಕೂ ಮೂಲ. ಇದನ್ನೆಲ್ಲ ಭಗವದ್ಗೀತೆಯ ಈ ತಂತ್ರಗಳನ್ನು ಅಳವಡಿಸಿಕೊಂಡು ಬಿಟ್ರೆ ಜನ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಓದೋದಕ್ಕೆ ಹೋಗ್ತಾರೆ. ಇವತ್ತಂತೂ ಫಾರಿನ್ನಲ್ಲಿ ಇದಕ್ಕೆಲ್ಲ ಎಷ್ಟಂತೂ ಗೊತ್ತೇನು, ಇದನ್ನು ಗಾಬರಿ ಆಗಿಬಿಡುತ್ತೆ. ಈ ಟೆನ್ಷನ್ ಹೇಗೆ ರಿಲೀವ್ ಮಾಡಬೇಕು, ಅದಕ್ಕೆ ಫೀಸ್ ಎಷ್ಟು ಗೊತ್ತೇನು, $5,000 $10,000 $7,000 ಫೀಸ್ ಕೇಳೇ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಪಾಪ ಅಲ್ಲಿ ವಾಸಿ ಆಗೋರು ಬಂದು ಕೇಳೇ ಹೋಗ್ಬಿಡ್ಬೋದು ಎಷ್ಟೋ ಸಲ. ಇವರು ಆ ರೀತಿ ಇದು ಎಂಟ್ರಿನೇ ಇಲ್ಲ, ಅದಕ್ಕೆಲ್ಲ ಕೂಡ ಫ್ರೀ ಎಂಟ್ರಿ ಕಾನ್ಸೆಪ್ಟ್ ಫಾರಿನ್ನಲ್ಲಿ ಇಲ್ಲೇ ಇಲ್ಲ, ಪ್ರತಿಯೊಂದಕ್ಕೂ ಅವ್ನು ಪೇ ಮಾಡೇ ಹೋಗ್ಬೇಕು. ಅದಕ್ಕೆ ಅಷ್ಟು ಜನ ರಷ್ಟು ಅದಲ್ಲಿ ಮಂತ್ಸ್ ಟುಗೆದರ್ ಬುಕ್ ಆಗಿರುತ್ತೆ, ಅಲ್ಲಿನ ಅಡ್ವಾನ್ಸ್ ಮಂತ್ಸ್ ಟುಗೆದರ್ ಎಲ್ಲ ಎಲ್ಲ ಸೀಟು ಫುಲ್. ಇವ್ರು ವರ್ಷಗಟ್ಟಲೆ ಕಾಯ್ಬೇಕು, ಕೆಲವು ಕೋರ್ಸ್ ಅಟೆಂಡ್ ಮಾಡಬೇಕಾದ್ರೆ ವರ್ಷಗಟ್ಟಲೆ ಕಾಯ್ಬೇಕು ಈ ಜನಗಳು. ಯಾತಕ್ಕೆ ಇವೆಲ್ಲ ಕೂಡ ಮನಸ್ಸಿಗೆ ಆರಾಮಾದ್ರೆ ಸಾಕು ಅಂತ ಹೇಳ್ಬೇಕು. ನಮ್ಮಲ್ಲೋ ಭಗವದ್ಗೀತೆ ಇದೆ, ಎಲ್ಲ ಇದೆ, ಇವರಿಗೆ ಬರದ ಟೆನ್ಷನ್ ಅಂತ ಜನ ಇದ್ದಾರೆ. ಏನ್ ಮಾಡ್ಬೇಕು ಅದಕ್ಕೆ ಅಂದ್ರೆ ಒಂದೊಂದು ಗುಣಗಳನ್ನು ಕೇಳಿ ಸುಳ್ಳು ಮಲಕ ಹಾಕ್ತಿದ್ರೆ ಸಾಕು. ಏನು ಕೇಳಿರ್ತೇವೆ ಸ್ವಲ್ಪ ಒಂದ್ಸರಿ ಪೂರ್ತಿ ಮನಸ್ಸಲ್ಲಿ ತಂದ್ಕೊಂಡು ಬಿಟ್ರೆ ಹೊಸ ಒಂದು ದಾರಿ ಗೊತ್ತಾಗ್ಬಿಡುತ್ತಾಗ್ಲೆ. ಓಹೋ, ಪರಿಹಾರದ ಮಾರ್ಗ ಇಲ್ಲಿದೆ ಅಂತ ಗುರ್ತು ಸಿಕ್ಕಿಬಿಡುತ್ತೆ. ಅಭಯ ಬಿ ಚೇರ್ಫುಲ್ ಅಂತ ಹೇಳ್ತಾರೋ ಎಷ್ಟೋ ಸಲ, ಬಿ ಚೇರ್ಫುಲ್, ಯೋಚನೆ ಮಾಡಬೇಡಿ. ಯೋಚನೆಯಿಂದ ಮೊದಲನೇ ಸಮಸ್ಯೆ ಏನು ಗೊತ್ತಾ, ನಿಜವಾದ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ಯೋಚನೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ಯಾವ ಯೋಚನೆಯೂ ಸಮಸ್ಯೆಗೆ ಪರಿಹಾರ ಅಲ್ಲ. ಅದಕ್ಕೇನು ಭಗವಂತ ಹೇಳಿದ್ದು, ಗತಾಸು ನ ಗತಾಸು ಮಿಶ್ಚ ನಾನು ಶೋಚಂತಿ ಪಂಡಿತಾಹ. ಅತ್ರ ಅವನು ದಡ್ಡ ಅಂತಾನೆ ಅರ್ಥ. ಯಾಕೆ, ನಿಜವಾಗ್ಲೂ ಪ್ರಾಬ್ಲಮ್ ಸಿಕ್ಕಾಕೊಡೋದಾಗ್ಲೇನೆ. ಎಷ್ಟೋ ಸಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಾಗಿದ್ದು ರಿಯಲಿ ಪ್ರಾಬ್ಲಮ್ ಆಗೋದಾಗ್ಲೇನೆ. ಸರಿಯಾಗಿ ತಗೊಂಡು ಬಿಟ್ರೆ ಒಳ್ಳೆ ತಿರುವು ಬರುತ್ತೆ. ಗಾಡಿ ಸೆಕ್ಷನ್ ಡ್ರೈವ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಟೆನ್ಷನ್ ಇರುತ್ತೆ, ಅವನ್ಯಾರೋ ಉತ್ ಮಾಡ್ಕೊಂಡ್ಬಿಟ್ರೆ ಹೋಗೇ ಬಿಡ್ತಾರೆ. ಧೈರ್ಯ ತಗೋ ಆರಾಮ ಮುಂದೆ ಹೋಗ್ತಿರ್ತಾರೆ, ಫುಲ್ ಕಂಟ್ರೋಲ್ ಇರಬೇಕಾದ್ರೆ. ಅದಕ್ಕೆ ಸತ್ವ ಸಂಶುದ್ಧಿ ಅನ್ನೋದು ಭಗವದ್ಗೀತೆ ಹೇಳ್ತಕ್ಕಂತ ಒತ್ತಿ ಹೇಳ್ತಕ್ಕಂಥ ಪದ. ಇದು ಹೊರಗಿನಿಂದ ತರೋದಲ್ಲ, ಕ್ವಾಲಿಟೀಸ್ ಎಲ್ಲ ಎಲ್ಲ ಒಳಗಿಂದ ಬರಬೇಕು. ಈ ಪೌಡರ್ ಸ್ನೋ ಎಲ್ಲ ಮೇಲೆ ನಚ್ಕೊಂಡ್ಬಿಟ್ರೆ ಮೂದೋಯ್ತು, ಇದಾಗಲ್ಲ. ಒಳಗಿನಿಂದ ಡೆವಲಪ್ ಮಾಡ್ಕೋಬೇಕಿದೆ. ಅದಕ್ಕೆ ಇದನ್ನು ಸಾಧನೆ ಅಂತ ಕರೀತಾರೆ. ಇದು ಸಾಧನೆ ಆಗೋದಕ್ಕೆ ಕಾರಣ ಅಚೀವ್ಮೆಂಟ್ ಇದು ಅಂತ. ಇಲ್ಲದವರು ಸಾಮಾನ್ಯರಿಗೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದು ಅಯಿಂಟ್ಮೆಂಟ್ ಹಚ್ಚಿಕೊಂಡಾಗಲ್ಲ, ಮನಸ್ಸನ್ನೇ ನಾವು ಪೂರ್ತಿ ಅಲರ್ಟ್ ಮಾಡತಕ್ಕಂಥ ವ್ಯವಸ್ಥೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಈ ಧರ್ಮ ಸತ್ವ ಸಂಶುದ್ಧಿಯ ಬಗ್ಗೆ ನಾವು ರಾಮಾಯಣ ಮಹಾಭಾರತ ಕೇಳಿದ್ರೆ ಎಷ್ಟೋ ದೃಷ್ಟಾಂತ ಸಿಗುತ್ತೆ. ಜ್ಞಾನಿಗಳ ಜೀವನ ಚರಿತ್ರೆಯೆಲ್ಲ ಅದರಿಂದ ತುಂಬಿ ಹೋಗ್ಬಿಟ್ಟಿರುತ್ತೆ. ಸತ್ವ ಸಂಶುದ್ಧಿ ದೃಪದರಾಜ ಕೇಳ್ತಾನೆ, ಯಾರು ಮದುವೆ ಆಗ್ತೀರಿ ಅಂತ ಕೇಳಿದರೆ ಎಲ್ಲರ ಮದುವೆ ಆಗ್ತಾರೆ ದ್ರೌಪದಿಯನ್ನ ಅಂತ ಹೇಳಿ ತಕ್ಷಣ ಗಾಬರಿ ಆಗ್ಬಿಡುತ್ತ ಆತನಿಗೆ. ಅಲ್ಲಯ್ಯ, ಹೀಗೆಲ್ಲ ಮಾತಾಡ್ತೀಯಲ್ಲ, ಇದಕ್ಕೇನು ಆಧಾರ ಅಂದ್ರೆ ಏನು ಆಧಾರ ಇಲ್ಲ, ನನ್ನ ಮನಸ್ಸು ಸರಿಯಾಗಿ ಯೋಚನೆ ಮಾಡುತ್ತೆ, ಅದು ಹೇಳುತ್ತೆ ಸರಿ ಅಂತೇಳಿ ಹೋಗ್ತೇನೆ ಅಂತ ಹೇಳ್ತಾರೆ. ಎಷ್ಟು ಕಂಟ್ರೋಲ್ ಇದೆ ಮೈಂಡ್ ಮೇಲೆ ಅಂತ ಕೇಳಿದರೆ ಅದು ಬೇರೆ ಬೇರೆ ಹೋಗೋ ಚಾನ್ಸಸ್ಸೇ ಇಲ್ಲ. ಈ ರೀತಿ ಹಳ್ಳಿಗರು ತಮ್ಮ ಎತ್ತುಗಳನ್ನ ಹಾಗೆ ಮಾಡ್ಕೊಂಡಿರ್ತಾರೆ. ಎತ್ತುಗಳು ಗಾಡಿ ಓಡಿಸ್ತಾರಲ್ಲ, ಎತ್ತುಗಳು ಹೇಗೆ ಹೋಗುತ್ತೆ ಅಂತ ಕೇಳಿದ್ರೆ ಎತ್ತೋ ತತ್ತಿ ಮಲಗಿಬಿಡ್ತಾನೆ ಆರಾಮವಾಗಿ. ಡ್ರೈವರ್ ಮಲಗಲಿಕ್ಕಾಗೋದಿಲ್ಲ ಮಧ್ಯೆ, ನನ್ನ ಕಾರ್ ಹೊತ್ತ ಬರೀ ಕತೆ ಮೂರೋಯ್ತು. ಇವನಾಗಲ್ಲ, ತಾನು ಎತ್ತುಗಳನ್ನ ಟ್ರೈನ್ ಅಪ್ ಮಾಡಿರ್ತಾನೆ, ಅಲ್ಲಿ ಮಲಗಿಬಿಟ್ಟ ಅಂತ ಹೇಳಿದ್ರೆ ನಿಧಾನ ಹೋಗ್ತಾನೆ ಇರ್ತಾವ ದಾರಿಯೊಳಗೆ. ತಗ್ಗು ದಿನೇಳು ಬರಲಿ ಇದು ಬರಲಿ ಸೈಡ್ ಕೊಡೋದು ಎಲ್ಲ ಮಾಡ್ಕೊತಾ ಇರುತ್ತೆ. ಆ ಥರ ನೈಟ್ ಪೂರ್ತಿ ಓಡಿಸ್ತಾರೆ ಆ ರೀತಿ. ಇದ್ಯಾತಕ್ಕೆ ಟೈನ್ ಅಪ್ ಮಾಡಿರೋದು, ಅಷ್ಟು ವಿಶ್ವಾಸ ಅವನಿಗೆ. ಏನಾಗಲಿ ಸಾಧ್ಯತೆ ಇಲ್ಲ. ಎಷ್ಟೋ ಸರ್ತಿ ಕೇಳಿರ್ತೀವಿ ನಾವು, ಯಾವುದೋ ಒಂದು ಎತ್ತು ಹೋಗೋ ಪ್ರಸಂಗ ಬಂದಿದೆ, ಇವನು ಹೊಡಿತಾ ಇದ್ದಾನೆ ರಾತ್ರಿ ರಾತ್ರಿ ನಿಂತ್ಕೊಂಡ್ಬಿಟ್ಟಿದೆ ಒಂದು ಕಡೆಗೆ, ಅವನಿಗೆ ಗೊತ್ತಿಲ್ಲ ಯಾತಕ್ಕೆ ನಿಂತ್ಕೊಂಡಿದೆ ಅಂತೇಳಿ. ಯಾವಾಗ ನೋಡಿದ ತುಂಬಾ ಕತ್ತಲು, ಮಳೆ ಸುರಿತಾ ಇದೆ, ಒಂಥರ ಭಯಂಕರ ವಾತಾವರಣ, ಅಡವಿ ಬೇರೆ. ಯಾಕೆ ನಿಂತ್ಕೊಂಡೆ ಯೋಚನೆ ಇಲ್ಲ, ಕಾಣ್ತಾ ಇಲ್ಲ ಏನು ಕೂಡ. ಸುಮ್ಮನೆ ನಿಂತ್ಕೊಂಡ್ರೆ ಹೊಡಿತಾ ಇದ್ದಾನೆ, ಒಂದೇ ಸಹ ಹೊಡೆದು ಹೊಡೆದು ಹೊಡಿತಿದ್ದಾನೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂತ. ಎಷ್ಟು ಆಶ್ಚರ್ಯ ಆಯ್ತು, ಚಿಕ್ಕಾಗುತ್ತೆ ಹೊಡೆದು ಹಿಟ್ಟು ಅವನಿಗೆ ಹೊಡೆದಾಕ್ಬಿಡ್ತಾನೆ ಅಡಿಯಂತೆ. ಎದ್ದು ದಪ್ಪಂತ ಅಲ್ಲೇ ಬಿದ್ದು ಬಿಡುತ್ತಂತೆ ಪಾಪ, ಮುಂದಕ್ಕೆ ಅಲ್ಲೇ ಬಿದ್ದು ಬಿಡುತ್ತೆ. ಏನಾಯ್ತು ಅಂತ ಬಿದ್ದು ಬಿಟ್ಟು ಬೆಳಗ್ಗೆ ಅಂತ ನೋಡ್ತಾ ಮುಂದೆ ದೊಡ್ಡ ಹಳ್ಳ, ಅದಕ್ಕೆ ಹೋಗ್ತಾ ಇಲ್ಲ ಪಾಪ. ಹೋದ್ರೆ ಇವನು ಸತ್ತು ಹೋಗ್ತಿದ್ದ, ಹೋಗಿ ಬಿಟ್ಟಿದ್ರೆ ಪೂರ್ತಿ ಕಲಾಸ್, ಅದು ಕೈಕಾಲು ಮುರ್ಕೊಂಡು ಬಿತ್ತೆ ಹೊರತು ಇವನೇನು ಮಾಡಿ ಇವನು ಕಾಪಾಡುತ್ತೆ ಅದು ಅಂತ. ಈ ದೀಕ್ಷೆ ಎಲ್ಲಿಂದ ಬಂತು ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಕಂಟ್ರೋಲ್ ಇದೆ ಅದು. ಅಂದ್ರೆ ನಿದ್ದೆಗಣ್ಣಲ್ಲೂ ಕೂಡ ಇವನು ಸೇಫ್. ಅವನು ಸಾಕಿದ ಎತ್ತು ಅವನು ಕಾಪಾಡುತ್ತಲ್ಲ, ನಮ್ಮ ಎತ್ತುಗಳನ್ನು ಕೊಟ್ಟಿಲ್ಲ ದೇವರು, ಕುದುರೆಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಇಂದ್ರಿಯಗಳು ಅಂದ್ರೆ ಏನು, ಕುದುರೆಗಳು ಅಂತ ಕರೆದಿರೋದು. ಇಂದ್ರಿಯಾಣಿ ಹಯಾನಾಹು, 10 ಕುದುರೆಗಳನ್ನ ಪರಮಾತ್ಮ ಕೊಟ್ಟು ನಮ್ಮನ್ನು ಕಳಿಸ್ತಾ ಇದ್ದಾನೆ. ಈಗ ಹೇಗೆ ಟ್ರೈನ್ ಅಪ್ ಮಾಡ್ಬೇಕಿದ್ದಾನೆ ಅಂತ ಕೇಳಿದ್ರೆ, ಅವ್ನು ಇಷ್ಟಪಟ್ಟ ದಾರಿ ತಪ್ಪಕೊಂಡು ಹೋಗ್ಬಾರ್ದು ಆ ಕಡೆ. ಅರ್ಜುನ ಹೇಗೆ ನಡ್ಕೋತಾನೆ, ಉರ್ವಶಿ ಬಂದಾಗ ನಡ್ಕೊಂಡು ರೀತಿ ನೋಡಿದ್ರೆ ಆಶ್ಚರ್ಯ ಆಗಿಬಿಡ್ಬೇಕು. ಅವ್ರು ಎಷ್ಟು ಒತ್ತಾ ಏನೇ ಮಾಡಲಿ ಅರ್ಜುನ ಒಪ್ಪಲೇ ಸಾಧ್ಯನೇ ಇಲ್ಲ. ಈ ಮಟ್ಟದ ಸಿದ್ಧಿನ ಹಿಂದೆ ಭಗವದ್ಗೀತೆ ಹೇಳಿದ್ದಾನೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಇಲ್ಲಿ ಸತ್ವ ಸಂಸಿದ್ಧಿಯನ್ನ ಪದ ಉಪಯೋಗಿಸಿಬಿಟ್ಟು ಇದರ ಫಲ ಏನು ಅಂತ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದ. ಎಷ್ಟು ದೊಡ್ಡ ಫಲ ಅಂದ್ರೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಮನಃಪ್ರಸನ್ನತೆ ಬಂತು ಅಂದ್ರೆ ಅವನು ದುಃಖವನ್ನು ಶೇಕ್ ಮಾಡಕ್ ಸಾಧ್ಯವೇ ಇಲ್ಲ, ಆ ಮಠವನ್ನು ಮುಟ್ಟಿಬಿಡ್ತಾನೆ. ಅಭಯಂ ಸತ್ವ ಸಂಶುದ್ಧಿ. ಥರ್ಡ್ ಕ್ವಾಲಿಟಿ ಜ್ಞಾನಯೋಗ ವ್ಯವಸ್ಥಿತಿ. ಇದು ಮೂರನೇ ಪದ, ಜ್ಞಾನಯೋಗ ವ್ಯವಸ್ಥಿತಿ. ಎಷ್ಟು ಕಾಂಪ್ಯಾಕ್ಟ್ ವರ್ಡ್ ಅದು, ಎಷ್ಟು ಅರ್ಥ ಕೊಟ್ಕೊಳ್ತಕ್ಕಂಥ ಪದ. ಇದಕ್ಕೆ ಎರಡು ಅರ್ಥ, ಜ್ಞಾನ ವ್ಯವಸ್ಥಿತಿ, ಯೋಗ ವ್ಯವಸ್ಥಿತಿ. ಎರಡು ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನ ವ್ಯವಸ್ಥಿತಿ, ಯೋಗ ವ್ಯವಸ್ಥಿತಿ. ಜ್ಞಾನ ವ್ಯವಸ್ಥಿತಿ ಅಂದ್ರೇನು? ಜ್ಞಾನದಲ್ಲೇ ವ್ಯವಸ್ಥಿತವಾಗಿ ಬದುಕೋದು. ಏನೇ ಆಗಿರಲಿ ಜ್ಞಾನ ಕಾರ್ಯ ಟಾಪ್ ಪ್ರಯಾರಿಟಿ. ಆ ರೀತಿ ಫ್ರೇಮ್ ಮಾಡ್ಬೇಕು ಕಾರ್ಯಕ್ರಮಗಳಲ್ಲಿ. ಹೇಗೆ ಫ್ರೇಮ್ ಮಾಡ್ಕೋಬೇಕು ಅಂದ್ರೆ, ನಮ್ಮ ಜ್ಞಾನ ಕಾರ್ಯಕ್ಕೆ ತೊಂದರೆ ಆಗಬಾರದು, ಆ ರೀತಿ ಮಾಡ್ಕೋಬೇಕು. ನಾವು ಹಾಗಲ್ಲ, ಆ ಟೈಮ್ಗೆ ಕಾರ್ಯಕ್ರಮ ಇಟ್ಕೋತಾನೆ, ಬಿಡೋದಿಲ್ಲ. ಯಾಕೆ ಡಿಸ್ಟರ್ಬ್ ಮಾಡ್ಬೇಕು, ಅದೇ ಥರ ಅದು ಸರಿಯಲ್ಲ. ಜ್ಞಾನಕ್ಕೆಲ್ಲ ಹೊಂದಾಣಿಕೆ ಮಾಡಬೇಕು. ವಿದ್ಯಾರ್ಥಿ ಹಾಗೆ ನೋಡಿ, ತನ್ನ ಎಲ್ಲ ಆಕ್ಟಿವಿಟೀಸ್ ಹ್ಯಾಕ್ ಫ್ರೇಮ್ ಮಾಡ್ಕೋತಾರೆ, ಏನು ಕ್ಲಾಸ್ ಇದೆ ಬರೋದಿಲ್ಲ ಅಂತ ಹೇಳಿ ತಕ್ಷಣ ಕ್ಲಾಸ್ ಇದೆ ಬರೋದಿಲ್ಲ, ನಾಳೆ ಪರೀಕ್ಷೆ ಇದೆ ಬರೋದಿಲ್ಲ, ಅದಕ್ಕೆ ಇದಾಗದೆ ನಾಳೆ ಬೇಕಾದ್ರೆ ನಾಳಿದ್ದು ಬರ್ತೀನಿ ನಾಳೆ.